ಭಾರಿ ಒಳ್ಳೆಯವರು ಇಂಡಿಯಾದಲ್ಲಿ ಹುಟ್ಟುತ್ತಾರಂತೆ. ಅದಕ್ಕೆ ವೇದವ್ಯಾಸರು ಇಂಡಿಯಾದಲ್ಲಿ ಅವತಾರ ಮಾಡ್ತಾರೆ, ತುಂಬಾ ಯೋಗ್ಯರು ಹುಟ್ಟುತ್ತಾರೆ ಅಂತ ಹೇಳಿ ಜ್ಞಾನ ಕೊಡೋಕ್ಕೆ ಇಲ್ಲೇ ಅವತಾರ ಮಾಡಿಬಿಡ್ತಾರೆ. ಅಷ್ಟೇ ನಮಗೆ ಗೊತ್ತಿರೋದು, ಇನ್ನೊಂದು ಗೊತ್ತಿದೆ, ಭಾರಿ ಕೆಟ್ಟವರು ಇಂಡಿಯಾದಲ್ಲೇ ಹುಡ್ತಾರಂತೆ. ಇದು ಭಾರಿ ಡೇಂಜರ್ ಇರ್ಬೋದು, ಭಾರಿ ಕೆಟ್ಟವರು ಇಂಡಿಯಾದಲ್ಲೇ ಹುಡ್ತಾರಂತೆ. ಅದು ಭಗವಂತ ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಡ್ತಾನೆ, ಇಲ್ಲೇ ಇಲ್ಲಿ ಮಾಡಿ ಎಲ್ಲ ಹಿಂದೆ ಅವಳು ಇದು ಸೆಟ್ ಆಗೋ ಲೆಕ್ಕ. ಅದು ಒಂದು ಕಡೆ ಕುತ್ಕೊಂಡ್ಬಿಟ್ಟ ಅಂತ ಕೇಳಿ ಭಗವಂತ ಎಲ್ಲ ಸೆಟ್ ಮಾಡಬೇಕಲ್ಲ. ಇಂಡಿಯಾದ ಒಂದು ಮುಖ ಮಾತ್ರ ನಮಗೆ ಗೊತ್ತಿದೆ, ಮತ್ತು ಅಮೆರಿಕಾದಲ್ಲಿ ಹೇಳಕ್ಕೆ ಹುಟ್ಟಿದ್ದಲ್ಲ, ರಾವಣ ಅಮೆರಿಕಾದಲ್ಲಿ ಹುಟ್ಟಿದ್ದವನಲ್ಲ. ಇವತ್ತೆಲ್ಲ ಇಂಡಿಯಾ ಸುತ್ತಮುತ್ತ ಇದ್ದವರೇ ಇಂಡಿಯಾದವರೇ ಹೊರತು ಬೇರೆಯವರಲ್ಲ. ಇವತ್ತು ಹಾಗೆ ರಾಮಾಯಣ ಬೈಯವರು ಬೇರೆ ಪರದೇಶದವರಲ್ಲ, ರಾಮಾಯಣ ಬೈರು ಪರದೇಶದವರಲ್ಲ, ರಾಮನ್ ಬೈರು ಪರದೇಶದವರಲ್ಲ, ಕೃಷ್ಣ ಬೈರು ಪರದೇಶದವರಲ್ಲ, ಎಲ್ಲ ಇಂಡಿಯಾದ ಮಹಾನುಭಾವರೇ. ಎಷ್ಟೋ ಜನ ದಕ್ಷಿಣ ಭಾರತದವರು, ಅದರಲ್ಲೂ ಬ್ರಾಹ್ಮಣರು, ಇದು ಭಾರಿ ವಿಶೇಷ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವತ್ತು ಇಂಡಿಯಾದಲ್ಲಿ ಭಾರಿ ಒಳ್ಳೆಯವರಿದ್ದಾರೆ ಅರ್ಥ ತಿಳ್ಕೊಂಡ್ಬಿಡಬೇಡಿ, ಭಾರಿ ಕೆಟ್ಟವರು ಇದ್ದಾರಾದ್ರಿಂದ ಭಗವಂತ ಇದನ್ನೇ ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡು ಬರ್ತಾನೆ. ಈ ಪ್ರಶ್ನೆ ಉತ್ತರ ಪೂರ್ತಿ ಕೊಟ್ಟಿಲ್ಲ, ಮುಂದೆ ಶುರುವಾಗುತ್ತಲ್ಲ, ಆಗ ವಿಶೇಷ ಉತ್ತರ ಬರುತ್ತದೆ. ಇಷ್ಟೆಲ್ಲ ಹೇಳಿ ಭಗವಂತನ ಮಾತನ್ನು ಹೇಳಿ ಮುಕ್ತಾಯ ಮಾಡಬೇಕು. ಕೃಷ್ಣ ಅದೆಲ್ಲ ಸರಿನೇ, ನೀನು ಅವತಾರ ಮಾಡೋ ಕಾಲ ಯಾವುದು ಅಂತ ಕೇಳಿ, ಸಮಯ ಯಾವುದು ಅಂತ ಆಯ್ತು, ಈಗ ಎಕ್ಸಾಕ್ಟ್ ಟೈಮಿಂಗ್ಸ್ ಯಾವುದು ಅಂತ ಕೇಳಿದರೆ ಅದನ್ನು ಪರಮಾತ್ಮ ಹೇಳುತ್ತಾ ಉದ್ದೇಶವನ್ನು ಹೇಳುತ್ತಾನೆ ಮತ್ತು ಕಾಲವನ್ನು ಹೇಳುತ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಹೇಳಿ. ಮೊದಲನೇದಾಗಿ ಸಾಧೂನಾಂ ಪರಿತ್ರಾಣಾಯ, ಎರಡನೇದಾಗಿ ದುಷ್ಕೃತಾಂ ವಿನಾಶಾಯ, ಮೂರನೇದಾಗಿ ಧರ್ಮ ಸಂಸ್ಥಾಪನಾಯ ಯುಗೇ ಯುಗೇ ಸಂಭವಾಮಿ. ಇಲ್ಲಿ ವಿಚಾರ ಮಾಡಬೇಕು, ಸಜ್ಜನರ ಸಂರಕ್ಷಣೆಗೋಸ್ಕರ, ದುರ್ಜನರ ವಿನಾಶಕ್ಕೋಸ್ಕರ, ಧರ್ಮದ ಸಂಸ್ಥಾಪನೆಗೋಸ್ಕರ ನಾನು ಬರ್ತೇನೆ. ಮೊದಲು ದುರ್ಜನ ವಿನಾಶಕ್ಕೆ ಅಂತ ಭಗವಂತ ಹೇಳೋದಿಲ್ಲ, ಸಜ್ಜನ ರಕ್ಷಣೆ ಮೊದಲು ಇಂಪಾರ್ಟೆಂಟ್, ಸಜ್ಜನ ರಕ್ಷಣೆ ಮೊದಲು ಇಂಪಾರ್ಟೆಂಟ್. ಪರಿತ್ರಾಣಾಯ ಸಾಧೂನಾಂ, ಆಮೇಲೆ ದುರ್ಜನ ರಕ್ಷಣೆ, ದುರ್ಜನ ವಿನಾಶ. ಒಂದು ಯಾರೋ ಹೋಗ್ತಾ ಹೋಗ್ತಾ ಸ್ಕೂಟ್ರಲ್ಲಿ ಬಿದ್ದುಬಿಡ್ತಾನೆ ತಕ್ಷಣ ಜನ ಏನು ಮಾಡ್ತಾರೆ, ಅವನು ಸ್ಕೂಟ್ರ್ ಎತ್ತದಿಲ್ಲ ಫಸ್ಟ್, ಅವನ್ನ ಎತ್ತಾರೆ. ಸ್ಕೂಟ್ರ್ ಎತ್ತಿ ವರಿಸಿಡೋದಿಲ್ಲ ಯಾರು ಕೂಡ, ಫಸ್ಟ್ ಅವನ್ನ ಎತ್ತಿ ಬಿಡ್ತಾರೆ. ಅದಕ್ಕೆ ಮೊದಲು ಉಳಿಸೋದು ಪ್ರಶ್ನೆ ಫಸ್ಟು, ಆಮೇಲೆ ಆ ಕಡೆಗೆ ಪ್ರಶ್ನೆ. ಇವತ್ತು ಕೇವಲ ಕಳ್ಳ ಒಬ್ಬನ ಮುದುಕಿನ ತಳ್ಳಿ ಹೋಗ್ಬಿಡ್ತಾರೆ, ಮುದುಕನ್ನ ತಿಳ್ಕೊಂಬಿಡಿ. ಒಬ್ಬ ಕಳ್ಳ ಫಸ್ಟ್ ಇವನ್ನ ಎತ್ತಾರೆ, ಕಳ್ಳ ಹಿಡ್ಕೊತಾ ಹೋಗ್ಬಿಟ್ಟು ಇವನ್ನ ಒದ್ದಾಡ್ತಿರ್ಬೇಕಾಗುತ್ತೆ. ಇಲ್ಲೇ ಎತ್ತಿ ಕೂಡಿಸಿ ಕಳ್ಳ ಹಿಡ್ಕೊಂಡು ಆಮೇಲೆ ಹೋಗ್ಬೇಕು. ನಮ್ಮ ಜನ ಎರಡೂ ಮಾಡೋದಿಲ್ಲ ಬಿಡಿ, ಹುಡುಕೊಂಡು ಕಳ್ಳ ನೋಡ್ಕೋದಿಲ್ಲ, ಮುದುಕೇನು ಮಾಡೋದಿಲ್ಲ, ತಾವು ಇನ್ನೊಂದು ಕಡೆ ಓಡೋಗ್ಬಿಡ್ತಾರೆ ಅಷ್ಟೇ. ಅದು ಇನ್ನೂ ಡೇಂಜರಸ್, ಹಾಗೆ ಮಾಡಬಾರದು. ಫಸ್ಟು ಬಿದ್ದವ್ರನ್ನ ಎತ್ತೋದು, ಬೀಳಿಸಿದವ್ರು ಹೊಡೆಯೋದು ಆಮೇಲೆ. ಸಿಂಪಲ್ ಲಾಜಿಕ್ ಇದು ಒಂದು. ಅದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಅಲ್ಲೂ ತುಂಬ ಸ್ವಾರಸ್ಯದ ಪದಗಳು, ಪರಿತ್ರಾಣ ಅಲ್ಲ ಪರಿತ್ರಾಣ ಅಂತ ಪದ ಉಪಯೋಗಿಸ್ತಾನೆ. ಬರೀ ನಾಶ ಅಲ್ಲ ವಿನಾಶ ಅಂತ ಕರೀತಾನೆ, ಬರೀ ಸ್ಥಾಪನ ಅಲ್ಲ ಸಂಸ್ಥಾಪನ ಅಂತ ಕರೀತಾನೆ. ಆ ಪದಗಳ ಒಂದು ವಿಶೇಷವಾದ ಪದಗಳು, ಅದನ್ನೆಲ್ಲ ಮುಂದೆ ನೋಡೋಣಂತೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗೇ ಯುಗೇ ಅಂದರೆ ಪ್ರತಿಯುಗದಲ್ಲಿ ಅಂತ ಸಾಮಾನ್ಯವಾದ ಅರ್ಥ. ಇದನ್ನು ಸಂಶಯ ಬರುತ್ತೆ, ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡೋದಿಲ್ಲ, ಯುಗೇ ಯುಗೇ ಅಂತ ಯಾತಕ್ಕೆ ಹೇಳಿದ್ದಾನೆ, ಸುಳ್ಳು ಹೇಳಿದ್ದಾನೆ ಅಂತ ನಮ್ಮ ಸಮಸ್ಯೆ ಈಗ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಆಚಾರ್ಯ ಅರ್ಥವನ್ನು ಬರೀತಾರೆ. ಯುಗ ಶಬ್ದಕ್ಕೆ ಇಲ್ಲಿ ಯುಗಗಳು, ಕೃತಾತ್ರೇತಾದಿ ಯುಗಗಳು ಅಂತ ಅರ್ಥ ಅಲ್ಲ, ಕಾಲೇ ಕಾಲೇ ಅಂತ ಅರ್ಥ. ಯಾವ ಕಾಲದಲ್ಲಿ ನಾನೇ ಅವತಾರ ಮಾಡಬೇಕು ಅಂತಿದೆಯೋ ಆ ಕಾಲದಲ್ಲಿ ಬರ್ತೇನೆ ಅಂತ ಅರ್ಥನೇ ಬರ್ತಾನೋ. ದೇವೇರಿ ಯುಗ ಅಂತ ಅರ್ಥ. ದಿವಸ ನಿಮ್ಮ ಮನೆ ಬರ್ತೇನೆ ಅಂತ ಹೇಳಿ, ದಿವಸ ಹೋಗ್ತಾನ, ಫ್ರೀಕ್ವೆಂಟಾಗಿ ಹೋಗ್ತಾನೆ ಅಂತ ಅಷ್ಟೇ ಅರ್ಥ. ನೆಸಿಟಿದಾಗ ಬರ್ತೇನೆ, ಯೋಚನೆ ಮಾಡಬೇಡಿ ಅಂತ ಅರ್ಥನೋ. ಡೈಲಿ ಬರ್ತೇನೆ ಅಂತ ಹೇಳಿದರೆ ಆ ರೀತಿ ಡೈಲಿ ಅಂತ ಅರ್ಥ ಅಲ್ಲ. ಅದಕ್ಕೆ ಯುಗೇ ಯುಗೇ ಶಬ್ದ ಕಾಲವಾಚಕವಾದ ಶಬ್ದ ಹೊರತು ಯುಗವಾಚಕವಾದ ಶಬ್ದವಲ್ಲ. ಸಮಯ ಬಂದಾಗಲ್ಲ ಬಂದೇ ಬರುತ್ತೆ, ನಾನೇ ಬರೋ ಸಮಯ ಬಂದರೆ ಖಂಡಿತ ಬರ್ತೇನೆ. ಕೊನೆಯ ಪ್ರಶ್ನೆಗೆ ಉತ್ತರ, ಎಂದೋ ಅವತಾರ ಮಾಡ್ತಾನೆ ಪರಮಾತ್ಮ, ಏನೋ ಮಾಡ್ತಾನೆ, ಇದನ್ನೆಲ್ಲ ತಿಳ್ಕೊಂಡು ನಾವೇನು ಮಾಡೋದು, ಈಗ ನಮಗೇನು ಪ್ರಯೋಜನ? ದೇವ್ರು ಹೇಗೆ ಹುಟ್ಟಿದ್ರೆ ಏನಂತೆ, ನಮ್ಮ ಸ್ಥಿತಿ ಅಂತೂ ಹೀಗಿರೋ ತಪ್ಪಿದ್ದಲ್ಲ. ದೇವ್ರು ಎಲ್ಲಿ ಹುಟ್ಟಿದ್ರೆ ಏನಂತೆ, ಯಾತಕ್ಕೆ ಹುಟ್ಟಿದ್ರೆ ಏನಂತೆ, ನಾವು ತಿಳ್ಕೊಂಡು ಏನು ಮಾಡಬೇಕು? ಅವನಿಗೆ ಹುಟ್ಟಿ ಅಂತೀರಿ, ಅಪ್ರಾಕೃತ ಅಂತೀರಿ, ಅವನಿಗೆ ಸಾವಿಲ್ಲ ಅಂತೀರಿ, ಬೆಳವಣಿಗೆ ಇಲ್ಲ ಅಂತೀರಿ, ಪೂರ್ಣ ಅಂತೀರಿ, ತಿಳ್ಕೊಂಡು ನಾವೇನು ಮಾಡಬೇಕು ಇದನ್ನು? ಭಗವಂತ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಇದು ಫಲಶ್ರುತಿ, ಇಷ್ಟಕ್ಕೆ ಫಲಶ್ರುತಿ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋವೇತ್ತಿ ತತ್ವತಃ. ನನ್ನ ಜನ್ಮ ದಿವ್ಯ, ನನ್ನ ಕರ್ಮ ದಿವ್ಯ ಅಂತ ಅವನು ತಿಳ್ಕೊಂಡು ಬಿಡ್ತಾನಲ್ಲ, ಅವನು ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅವನು ತನ್ನ ದೇಹವನ್ನು ಬಿಟ್ಟ ಮೇಲೆ ಮತ್ತೆ ಹುಟ್ಟೋದೇ ಇಲ್ಲ, ನನ್ನ ಬಳಿಗೆ ಬಂದುಬಿಡ್ತಾನೆ ಎಂದು ಭಗವಂತ ಹೇಳುತ್ತಾನೆ. ಇದು ಫಲಶ್ರುತಿ. ಭಗವದ್ಗೀತೆಯ ತಮಾಷೆ ನೋಡಿ, ಮಧ್ಯೆ ಮಧ್ಯೆ ಫಲಶ್ರುತಿ ಪರಮಾತ್ಮ ಹೇಳೋದಿಲ್ಲ, ಇದಕ್ಕೆ ಒತ್ತಿ ಪರಮಾತ್ಮ ಹೇಳುತ್ತಾನೆ. ನನ್ನ ಜನ್ಮ, ನನ್ನ ದಿವ್ಯ, ನನ್ನ ಕರ್ಮ. ದಿವ್ಯ ಅಂದರೆ ಡಿವೈನ್ ಅಂತ ಅರ್ಥ. ನನ್ನ ಜನ್ಮ ಡಿವೈನ್, ನನ್ನ ಕರ್ಮ ಡಿವೈನ್ ಅಂತ ಯಾರು ತಿಳ್ಕೊಂಡು ಬಿಡ್ತಾರೋ ಅವನು ಮತ್ತೆ ಹುಟ್ಟೋದಿಲ್ಲ, ಅವನು ಮೋಕ್ಷಕ್ಕೆ ಹೋಗ್ತಾನೆ. ಈ ಫಲಶ್ರುತಿ ಹೇಳಿದ್ರಿಂದನೇ ನಾವಿನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ರಾಮನವಮಿ ಆಚರಣೆ ಮಾಡ್ತೇವೆ, ಕೃಷ್ಣ ಜಯಂತಿ ಆಚರಣೆ ಮಾಡ್ತೇವೆ, ಇದೆಲ್ಲ ಆಚರಣೆ ಮಾಡ್ತೇವೆ. ಕಾರಣ, ದೇವರಿಗೆ ಜನ್ಮಾಚರಣೆ ಜಯಂತಿ ಆಚರಣೆ ಮಾಡೋ ಉದ್ದೇಶ ಜನ್ಮವಿಲ್ಲದವನಿಗೆ ಜಯಂತಿ ಅಂತ ಆಚರಣೆ ಮಾಡೋದು. ನಾವು ಹುಟ್ಟಿದವರೆಲ್ಲ ಜಯಂತಿ ಮಾಡೋದಿಲ್ಲ, ಬದುಕಿರೋರಿಗೆ ಮಾಡ್ತಾರೆ ಆಮೇಲೆ ಮಾಡೋದಿಲ್ಲ. ಪರಮಾತ್ಮನ ಯಾತಕ್ಕೆ ಮಾಡ್ತಾನೆ ಅಂದರೆ ಜಯಂತಿ, ಜಯಂ ತನೋತೀತಿ ಜಯಂತಿ ಅಂತ ಅರ್ಥ ಅದು. ಜಯಂ ತನೋತೀತಿ ಜಯಂತಿ, ಆಚರಣೆ ಮಾಡಿದವರಿಗೆ ಜಯವನ್ನು ತಂದುಕೊಡುತ್ತಲ್ಲ ಅದಕ್ಕೆ ಜಯಂತಿ ಅಂತ ಅದಕ್ಕೆ ಹೆಸರು. ಅದಕ್ಕೆ ಅರ್ಥ ಭಗವದ್ಗೀತೆಯಲ್ಲಿ ಬಂದಿದೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ನನ್ನ ಜನ್ಮ ದಿವ್ಯ ನನ್ನ ಕರ್ಮ ದಿವ್ಯ ಅಂತ ಯಾವನು ಸರಿಯಾಗಿ ತಿಳ್ಕೊಂಡು ಬಿಡ್ತಾನೋ ಅವನು ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ ಸಹ ಅರ್ಜುನ. ಅವನು ದೇಹವನ್ನು ಬಿಟ್ಟ ಮೇಲೆ ಮತ್ತೆ ಹುಟ್ಟೋದಿಲ್ಲ, ನನ್ನ ಬಳಿಗೆ ಬರ್ತಾನೆ, ಯೋಚನೆ ಮಾಡಬೇಕಾಗಿಲ್ಲ. ಈ ಭಾಗವನ್ನು ಸರಿಯಾಗಿ ಕೇಳಿದವರು ದೊಡ್ಡ ವಿಶ್ವಾಸ ಹೊಂದಬಹುದು. ನಾವು ಮೋಕ್ಷವನ್ನು ಹೊಂದತಕ್ಕಂಥ ದೊಡ್ಡ ಭಾಗವನ್ನು ನಾವೀಗ ಕೇಳಿದ್ದೇವೆ. ಭಗವಂತನಿಗೆ ಹುಟ್ಟಿಲ್ಲ, ಅವನಿಗೆ ಸಾವಿಲ್ಲ, ಅವನ ದೇಹ ಅಪ್ರಾಕೃತ, ನೋವು ಮೊದಲಾದ ಏನೂ ಅವನಿಗಿಲ್ಲ, ಸರ್ವತಂತ್ರ ಸ್ವತಂತ್ರ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಅಪೂರ್ವವಾದ ಭಾಗ ಇದು. ಆ ಭಾಗದ ವಿವರಣೆ ವಿಶ್ಲೇಷಣೆಗಳನ್ನು ಮುಂದೆ ಪ್ರಾರಂಭವಾಗುತ್ತೆ. December 10 ಮತ್ತೆ ಪ್ರವಚನ ಪ್ರಾರಂಭ. ಆಗ 4 ಪೂರ್ತಿ ಮುಗಿಸಿ ಮುಂದೆ ಹೋಗೋಣ. ಆ ಸಮಯದಲ್ಲಿ 4 ಭಗವಂತ ಚಾತುರ್ವರ್ಣ್ಯಮಯ ಸೃಷ್ಟಂ ಬರುತ್ತಾಗ ಚಾತುರ್ವರ್ಣ್ಯ ವ್ಯವಸ್ಥೆಯ ಬಗ್ಗೆ ಭಗವಂತ ಮಾತಾಡ್ತಾನೆ. ಅದು ಭಗವಂತ ಮಾತಾಡಿದ್ದೇನೋ ತಿಳ್ಕೊಂಡಿದ್ದೇನೋ ಅಂತ ನಮಗೆ ಅರ್ಥವಾಗಿಲ್ಲ. ಅದೆಲ್ಲವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದ. ಮತ್ತು ಭಗವಂತ ಒಬ್ಬರು ಒಂದು ಫಲ ಯಾತಕ್ಕೆ ಕೊಡ್ತಾರೆ ಅಂತ ಉತ್ತರ ಕೊಡ್ತಾರೆ. ಅಷ್ಟೇ ಅಲ್ಲ, ಅನೇಕ ಯಜ್ಞಗಳ ಹಿರಿಮೆಯನ್ನು ಭಗವಂತ ಹೇಳುತ್ತಾನೆ. ಜ್ಞಾನದ ಮಹತ್ವವನ್ನು ಕೊಂಡಾಡ್ತಾನೆ. ಜ್ಞಾನ ಹೇಗೆ ಪಡೆಯಬೇಕು ಅಂತ ಹೇಳ್ತಾನೆ. ಅವೆಲ್ಲ ಶ್ಲೋಕ ಬರೋದು 4 4 ಅಧ್ಯಾಯವನ್ನು ಆಗ ನೋಡೋದು. ಮತ್ತೆ ಇವತ್ತು ರಾಮದೇವರ ಬಗ್ಗೆ ಕೃಷ್ಣದೇವರ ಬಗ್ಗೆ ಮಾತಾಡ್ತಾ ರಾಮ ಸೀತೆಯನ್ನು ಕಳ್ಕೊಂಡೇ ಇಲ್ಲ ಅಂತ ಹೇಳಿ ಆಯಿತು. ರಾಮದೇವರಿಗೆ ದುಃಖನೇ ಇಲ್ಲ ಅಂತ ಹೇಳಿ ಆಯಿತು. ಅಂತ ಪ್ರಸಂಗವನ್ನೇ ಪ್ರತ್ಯೇಕವಾಗಿ ಹೇಳಿಸ್ಬೇಕು ಅಂಥೇಳಿ ಶ್ರೀ ಪ್ರಾಣೇಶಾಚಾರ್ಯ ದಂಪತಿಗಳು 14 March 28 15 ಕಾಲ ರಾಮನವಮಿಗಿಂತ ಪೂರ್ವಭಾವಿಯಾಗಿ 15 ಕಾಲ ಇಲ್ಲಿ ರಾಮಾಯಣ ಪ್ರವಚನ ಏರ್ಪಾಟು ಮಾಡಿದಾಗ ಈ ಮಾತೆಲ್ಲ ನಮಗೆ ಅರ್ಥ ಆಗುತ್ತೆ. ಆ ಪ್ರವಚನದ ಕಾಲಕ್ಕೆ ಅದನ್ನು ನೋಡೋಣ ಅಂತ ಹೇಳ್ತಾ
ಕಾರ್ಯಕ್ರಮದ ಪರಿಚಯವನ್ನು ಮಾಡಿಕೊಟ್ಟು
ಪ್ರವಚನದಲ್ಲಿ 4 ಮುಂದುವರೆಸೋಣ ಅಂತ ಹೇಳ್ತಾ ನಿನ್ನೆ ಸರ್ವಮೂಲ ಪ್ರಕಾಶನ ಯೋಜನೆಯ ಬಗ್ಗೆ ಅನೌನ್ಸ್ ಮಾಡಿದ ಕೆಲವರು ಕೇಳಿದರು. ನಾವು ಕಂತಿನಲ್ಲಿ ಕೊಡಬಹುದಾ ಅಂತ ಕೇಳಿದರು. ಅವಶ್ಯ ಕೊಡಬಹುದು. ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ಅದಕ್ಕೆಲ್ಲ ATG ಎಕ್ಸೆಂಪ್ಷನ್ ಇದೆ. ಮತ್ತೆ ನೀವು ಕೊಡೋ ದೃಷ್ಟಿ ಪೂರ್ತಿ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರೋದ್ರಿಂದ ಅಡ್ವಾಂಟೇಜ್ ಬೇರೆ ಸಿಕ್ಕೇ. ಅದಕ್ಕೆ ನೀವು ಕೊಡ್ತಕ್ಕಂಥ ಅಷ್ಟಕ್ಕೂ ಯಾವುದೇ ವಿಧವಾದಂಥ ಇದಕ್ಕೂ ಕೂಡ ATG ಎಕ್ಸೆಂಪ್ಷನ್ ಸಿಗೋದ್ರಿಂದ ಅದರ ಉಪಯೋಗವನ್ನು ಕೂಡ ಪಡಿಬಹುದು. ಮತ್ತೆ ಆಚಾರ್ಯಗಂತ ನಾವು ಓದ್ಲಕ್ಕೆ ಬರೋದಿಲ್ಲ ಮನೇಲಿ ಇಟ್ಕೊಂಡು ಏನು ಮಾಡೋದು ಅಂತ ಅನೇಕರು ಕೇಳಿದರು. ಓದ್ಲಕ್ಕೆ ಬರೋದಿಲ್ಲ ಮನೇಲಿ ಇಟ್ಕೊಂಡು ಕೇಳೋದು ಏನು ಮಾಡಿದ್ರು ಅಂತ ಹೇಳ್ತಾರೆ. ತಪ್ಪದು. ಮನೇಲಿ ಸಾಲಿಗ್ರಾಮ ಹೇಗಿರಬೇಕು, ತುಳಸಿ ಹೇಗಿರಬೇಕು, ಹಾಗೆ ಸರ್ವಮೂಲ ಗ್ರಂಥಗಳು ಇರಬೇಕು. ಸಾಲಿಗ್ರಾಮ ಇರಬೇಕು ಪೂಜೆ ಮಾಡಲಿಕ್ಕೆ, ತುಳಸಿ ಇರಬೇಕು ಮನೆ ಹೊರಗೆ ಪೂಜೆ ಮಾಡಲಿಕ್ಕೆ, ಆದರೆ ಗ್ರಂಥ ಇರಬೇಕು ತಲೆ ಒಳಗೆ ಇಟ್ಕೊಳ್ಳೋಕ್ಕೆ. ಆದ್ದರಿಂದ ಮೂರು ದೃಷ್ಟಿಯಿಂದ ಸರ್ವಮೂಲ ಗ್ರಂಥಗಳು ಇರಲೇಬೇಕು. ಸಾಲಿಗ್ರಾಮಕ್ಕಿಂತ ತುಳಸಿಗಿಂತ ಸರ್ವಮೂಲ ಗ್ರಂಥಗಳು ಶ್ರೇಷ್ಠ. ಅನೇಕರಿಗೆ ಗೊತ್ತಿಲ್ಲ, ಸಾಲಿಗ್ರಾಮಕ್ಕಿಂತ ಶ್ರೇಷ್ಠ, ತುಳಸಿಗಿಂತ ಶ್ರೇಷ್ಠ. ಸಾಲಿಗ್ರಾಮದ ಎಷ್ಟು ರೂಪ ಅಂತ ಹೇಳಿಬಿಟ್ಟಿದ್ದಾರೆ. ಸಾಲಿಗ್ರಾಮ ಎಷ್ಟು ರೂಪ ಅಂತ ಹರಿಕತಾಂಶ ಎಲ್ಲ ಹೇಳಿಬಿಟ್ಟಿದ್ದಾರೆ. ಆದರೆ ಸರ್ವಮೂಲದಲ್ಲಿ ಎಷ್ಟು ರೂಪ ಇದೆ ಗೊತ್ತೇನು? ವ್ಯಾಸರಾಜರು ಹೇಳ್ತಾರೆ ಗ್ರಂಥಮಾಲಿಕ ಸ್ತೋತ್ರದೊಳಗೆ 32,000 ಗ್ರಂಥ ಇವೆ ಅಂತ. 32,000 ಗ್ರಂಥ. ಒಂದು ಗ್ರಂಥ ಅಂದರೆ 32 ಅಕ್ಷರ. 32,000 32 ಇಷ್ಟು ದೀರ್ಘವಾದಂಥ ಭಗವದ್ ರೂಪಗಳು ಆಚಾರ್ಯರು ಮನೆಯಲ್ಲಿ ಕೂತಾಗ ಲೆಕ್ಕ. ಅದಿದ್ದರೆ ಸಾಕು, ಅದಿಷ್ಟ ಪರಿಹಾರ ಆಗಿಬಿಡುತ್ತೆ. ಮನೆಯಲ್ಲಿ ಇದ್ದರೆ ಸಾಕು. ಯಂತ್ರ ಕಟ್ಕೊಂಡಿರ್ತಾರೆ, ಒಂದು ಮಂತ್ರ ಬರೆದಿರ್ತಾರೆ ಅಷ್ಟೇ. ಒಂದು ಮಂತ್ರಕರದ ಯಂತ್ರ ಕಟ್ಟಿಕೊಂಡ್ರೆ ಎಷ್ಟು ನಿಮಗೆ ಒಳ್ಳೆಯದಾಗೋದಾದರೆ, ಅದರಲ್ಲಿ 7 crore ಮಹಾಮಂತ್ರಗಳ ಅರ್ಥವನ್ನು ಆಚಾರ್ಯರು ತುಂಬಿಸಿದ್ದಾರೆ. 7 crore ಮಹಾಮಂತ್ರಗಳ ಅರ್ಥ ಅಂತ ಹೇಳಿದಾಗ ಬಲಿ ಅನಿಷ್ಠನೆ ಆಗಬಾರದು, ಅಷ್ಟು ಸಿದ್ಧಿ ಕೊಡ್ತಕ್ಕಂಥ ಗ್ರಂಥಗಳು. ಮತ್ತು ಇಟ್ಕೊಂಡು ಏನು ಮಾಡೋದು? ಪೂಜೆ ಮಾಡಿ. ಪೂಜೆ ಮಾಡಿದರೆ ಆಗುತ್ತಾ ಅಂತ ಕೇಳಿದರೆ, ಪೂಜೆ ಮಾಡಿ 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 ಪುಣ್ಯ ಬರುತ್ತಲ್ಲ, ಓದ ಯೋಗ ಬರುತ್ತಾಗ. ಅವ್ರು ಹೇಳಿದ್ರೆ ಇಷ್ಟೊತ್ತು ಮೊಮ್ಮಗನಿಗೋ ಮಗನಿಗೋ ಬರುತ್ತೆ, ಬರೀ ಮೊಮ್ಮಗನಿಗೆ ಬರುತ್ತೆ, ಅವನು ಪುಣ್ಯ ಇವನಿಗೆ ಬರುತ್ತೆ, ನಮ್ಮ ತಾತ ತಂದುಕೊಟ್ಟ ಪುಸ್ತಕ ಅಂತ ಹೇಳಿದಾಗ ಇವ್ರಿಗೆ ಪುಣ್ಯ ಬಂದೇ ಬರುತ್ತೆ ತಾನೆ. ಆ ಅರ್ಥದಲ್ಲೂ ಕೂಡ ಸರ್ವಮೂಲ ಗ್ರಂಥಗಳನ್ನು ನಾವು ಓದ್ಲಿಕ್ಕೆ ಬರದೇ ಹೋದರೂ ಇಟ್ಕೋಬೇಕು. ಮತ್ತು ಕನ್ನಡಿಪೆಯಲ್ಲಿ ಮಾಡಿಸೋದ್ರಿಂದ ಪಾರಾಯಣ ಮಾಡೋಕ್ಕಂತೂ ಬಂದೇ ಬರುತ್ತೆ. ಪಾರಾಯಣ ಮಾಡೋಕ್ಕಂತೂ ಖಂಡಿತ. ವಿಷ್ಣು ಸಹಸ್ರನಾಮ ಹೇಗೆ ಓದ್ತೀರೋ, ಭಗವದ್ಗೀತೆ ಹೇಗೆ ಓದ್ತೀರೋ, ಓದಕ್ಕೆ ಬರೋದ್ರಿಂದ ಆ ಪ್ರಯೋಜನ ಕೂಡ ಪಡೆಯಬಹುದು. ಆದ್ದರಿಂದ ಅದಕ್ಕಿನ್ನೂ ಹೇಗೋ ಬೇಡ ಇದೆ, ಸಾಕಷ್ಟು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಎಂದಿನಂತೆ ಶ್ರೀ ರಾಮಂದಿರಮ್ ಅಸೋಸಿಯೇಷನ್ನವರು ಅತ್ಯಂತ ಶ್ರದ್ಧೆಯಿಂದ ಅವರು ಯಾವ ಕಾರ್ಯಕ್ರಮ ಮುಗಿದಾಗಲೂ ಕೂಡ ಮುಂದೆ ಯಾವ ಕಾರ್ಯಕ್ರಮ ಅಂತಲೇ ಮುಗಿಸೋದವರು. ಇಲ್ಲಿ ಮುಗಿತು ಅಂತ ಬಿಡೋದಿಲ್ಲ. ಮುಂದಿನ ಡೇಟ್ ಇಲ್ಲದೆ ಒಂದು ಕಾರ್ಯಕ್ರಮ ಮುಗಿಸೋದಕ್ಕೆ ಅವರು ಅವಕಾಶವೇ ಕೊಡೋದಿಲ್ಲ. ಅದಕ್ಕೆ ಆಸಕ್ತಿಯಿಂದ ಮಾಡ್ತಾರೆ. ನಿಜವಾಗಲೂ ಕೂಡ ಇಂಥ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಸಂಸ್ಥೆಗಳು ಬಹಳಷ್ಟು ಇಲ್ಲ. ಅದರ ಅಗ್ರಸ್ಥಾನದ ಸಂಸ್ಥೆ ರಾಮಜನಮ ಅಸೋಸಿಯೇಷನ್ ನಮ್ಮ, ಅದರ ಕಾರ್ಯಕರ್ತರ ಜಗನ್ನಾಥರಾಯರು, ಅವರ ಮನೆಯವರು, ಅವರ ಜೊತೆ ಸಹವರ್ತಿಗಳೆಲ್ಲ ಎಷ್ಟು ಅಭಿನಂದನೆ ಅವರಿಗೆ ಮಾಡಿದರೂ ಸಾಲದು. ಅಷ್ಟು ಸಾರ್ಥಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಜೊತೆಗೆ ಪ್ರತಿಯೊಂದು ಸಾರಿಯೂ ಕೂಡ ಸಹಪ್ರಾಯೋಜಕರಾಗಿ ಶ್ರೀ ರಾಘವೇಂದ್ರ ದರ್ಶನ ಕೇಂದ್ರದವರು ಡಿ ವಿ ಕೃಷ್ಣಮೂರ್ತಿಗಳ ನೇತೃತ್ವದ ಈ ಸಂಸ್ಥೆ ನಾಗರಾಜ್ ತುಂಬ ಜನಗಳು ಅದರಲ್ಲಿ ಬಹಳ ಶ್ರದ್ಧೆಯಿಂದ ಭಾಗವಹಿಸ್ತಾ ಇದ್ದಾರೆ. ಅವರು ಪ್ರತೀಕಾ ಗೀತಾ ಉಪನ್ಯಾಸಕ್ಕೂ ಕೂಡ ಅವರ ಒಂದು ಸಹಪ್ರಾಯೋಜಕತ್ವ ಇದೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತು ತಮ್ಮೆಲ್ಲರಿಗೂ ಕೂಡ ವಿಶೇಷ ಧನ್ಯವಾದಗಳು. ಪ್ರತಿ ಸತ್ಯೂ ಕೂಡ ಬಹಳ ಅತ್ಯಂತ ಶ್ರದ್ಧೆಯಿಂದ ಭಗವದ್ಗೀತೆಯ ಪ್ರವಚನವನ್ನು ನೀವೇನು ಕಾರ್ಯಕ್ಕೆ ಬರ್ತಾ ಇದ್ದೀರಿ, ನಿಮಗೆ ವಿಶೇಷ ಧನ್ಯವಾದಗಳನ್ನು ಹೇಳ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂತೇನ ಶ್ರೀಯತಾಂ ಕಮಲಾಲಯ.